ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಆನಂದವೇ ಆನಂದ, ಕ್ರಿಸ್ತನ ಜೀವಾನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ, ಕ್ರಿಸ್ತನ ಜೀವಾನಂದ, ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ 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 ಆತನ ನಾಮ ಶ್ರೇಷ್ಠ. ಹಲ್ಲೆಲುಯಾ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಆನಂದವೇ ಆನಂದ ಕ್ರಿಸ್ತನ ಜೀವಾನಂದ ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲುಯಾ 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 ಆತನ ನಾಮ ಶ್ರೇಷ್ಠ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು. ಭಾಗ 9. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನೀತಿವಂತರಿಗೆ ದೇವರು ನೀಡುವಂತಹ ಪಿತ್ರಾರ್ಜಿತ ಹಕ್ಕು ಯಾವುದೆಂದರೆ ಅದು ಪರಲೋಕ ರಾಜ್ಯ. ಹಾಗಾಗಿ ನಾವು ಪರಲೋಕ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಪರಲೋಕಕ್ಕೆ ಹೋದಂತಹ ತಾಯಂದಿರು ತಮ್ಮ ಮಕ್ಕಳನ್ನು ನೋಡುವಂಥವರಾಗಿದ್ದಾರೆ. ಶಿಶುಗಳು, ಮಕ್ಕಳು ಮರಣ ಹೊಂದಿದ ನಂತರ ಅವರು ಅಮರತ್ವ ಹೊಂದಿ ಪುನರುತ್ಥಾನಗೊಂಡಾಗ ದೇವದೂತರು ಆ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ತಮ್ಮ ತಾಯಂದಿರ ಕೈಯಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಆದರೆ ತಾಯಂದಿರು ಪರಲೋಕಕ್ಕೆ ಹೋಗದೆ ಹೋದಂಥ ಸಂದರ್ಭದಲ್ಲಿ ಅಂತಹ ಶಿಶುಗಳನ್ನು, ಅಂತಹ ಮಕ್ಕಳನ್ನು ದೇವದೂತರು ಜೀವವೃಕ್ಷದ ಕಡೆಗೆ ನಡೆಸುವಂಥವರಾಗಿದ್ದಾರೆ ಅನ್ನುವಂತಹ ಸಂದೇಶವನ್ನು ನಾವು ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ನೀತಿವಂತರಿಗೆ ದೇವರು ನೀಡುವಂತಹ ಪಿತ್ರಾರ್ಜಿತ ಹಕ್ಕು ಪರಲೋಕ ರಾಜ್ಯ. ಅಂತಹ ಪರಲೋಕ ರಾಜ್ಯಕ್ಕೆ ಆತ್ಮಗಳನ್ನು ರಕ್ಷಣೆಗೆ ನಡೆಸಿದಂಥವರಿಗೆ ದೇವರು ನೀಡುವಂತಹ ಪ್ರತಿಫಲ ಏನು ಅನ್ನುವಂತಹ ಸಂದೇಶವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ ಸ್ವಾಮಿ. ಅಪ್ಪ, ಇಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿರ್ತಕ್ಕಂಥ ದೇವರು, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿರ್ತಕ್ಕಂಥ ದೇವರು ಸ್ವಾಮಿ. ಹೌದು ದೇವ, ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ತಯಾರಾಗುವಂತಹ ಸಂದೇಶವನ್ನು ನೀನು ನೀಡುತ್ತಿದ್ದೀರಾ, ಅದಕ್ಕೋಸ್ಕರ ಸ್ತೋತ್ರ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಈ ಸಂದೇಶ ಆಶೀರ್ವಾದದಾಯಕವಾಗಿದ್ದು ಪರಲೋಕ ರಾಜ್ಯಕ್ಕೆ ನಾನು ಸಿದ್ಧನಾಗಬೇಕು, ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಳ್ಳಬೇಕು ಅನ್ನುವಂತಹ ಹುಮ್ಮಸ್ಸನ್ನು, ಅನ್ನುವಂತಹ ಮನಸ್ಥಿತಿಯನ್ನು ನೀನು ಅವರ ಹೃದಯದಲ್ಲಿ ಆತ್ಮನ ಮುಖಾಂತರವಾಗಿ ಈ ಸಂದೇಶದ ಮೂಲಕವಾಗಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಈ ಸಂದೇಶವನ್ನು ಕೇಳಿ ತಮ್ಮನ್ನು ತಾವು ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡಿಕೊಂಡು ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಕಾದಿದ್ದೆವು ಅನ್ನುವಂತಹ ಗುಂಪಿನಲ್ಲಿ ಅವರಿದ್ದು ನಿನ್ನ ನಾಮವನ್ನು ಮಹಿಮೆ ಹೊಂದುವಾಗಿ ಆ ಪರಲೋಕದಲ್ಲಿ ಜೀವಿಸುವಾಗೆ ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರು ನೀತಿವಂತರಿಗೆ ಕೊಡುವಂತಹ ಆ ಒಂದು ಸ್ಥಳ, ಅದು ಪಿತ್ರಾರ್ಜಿತ ಹಕ್ಕು. ಅದೇನೆಂದರೆ ಅದು ಪರಲೋಕ ರಾಜ್ಯ. ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿಯೇ ಅವರೆಲ್ಲರೂ ಸಹ ಕಾದುಕೊಂಡಿದ್ದು, ಅವರೆಲ್ಲರೂ ಮರಣ ಹೊಂದಿದರು. ಆದರೆ ಅವರೆಲ್ಲರಿಗೂ ಸಹ ದೇವರು ಕೊಡ್ತಕ್ಕಂತಹ ಆ ಸ್ಥಳ ಅದು ಪರಮ ಕಾನನ್ ಪರಲೋಕ ರಾಜ್ಯ. ಅಂತಹ ಪರಲೋಕ ರಾಜ್ಯಕ್ಕೆ ಆತ್ಮಗಳನ್ನು ರಕ್ಷಣೆಗೆ ನಡೆಸಿದಂಥವರಿಗೆ ದೇವರು ನೀಡುವಂತಹ ಪ್ರತಿಫಲ ಏನು ಪರಲೋಕಕ್ಕೆ ಹೋದಾಗ ಎಂಬುದನ್ನು ನಾವು ಗಮನಿಸುವುದಾದರೆ, ವಿಮೋಚಿಸಲ್ಪಟ್ಟವರು ಅಂದರೆ ರಕ್ಷಣೆ ಹೊಂದಿದವರು, ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೊಳೆದಂಥ ಜನಗಳು ದೇವರ ಮುಂದೆ ನಿಂತುಕೊಳ್ಳುವವರಾಗಿದ್ದಾರೆ. ಈ ಒಂದು ವಿಚಾರವನ್ನು ನಾವು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ನೋಡುವಂಥವರಾಗಿದ್ದೇವೆ. ಅಲ್ಲಿ ಪ್ರಕಟಣೆ ಗ್ರಂಥವನ್ನು ಬರೆದಂತಹ ಯೋಹಾನನು ದರ್ಶನದಲ್ಲಿ ನೋಡುವಾಗ ಅನೇಕ ಜನಗಳು, ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೊಳೆಯಲ್ಪಟ್ಟಂತಹ ಜನಗಳು ರಕ್ಷಣೆಯನ್ನು ಹೊಂದಿ ವಿಮೋಚಿಸಲ್ಪಟ್ಟು ಕರ್ತನ ಮುಂದೆ ನಿಂತುಕೊಂಡಿರುವವರಂತಾಗಿದ್ದಾರೆ. ಅನೇಕರು ತಾವು ರಕ್ಷಣೆ ಹೊಂದಿ ಪರಲೋಕಕ್ಕೆ ಬರಲು ತಮ್ಮ ತಾಳ್ಮೆಯ ಪ್ರಯತ್ನ ಹಾಗೂ ಪ್ರಾಮಾಣಿಕತೆಯಿಂದ ಶ್ರಮಿಸಿ ಸುವಾರ್ತೆ ಸಾರಿದವರನ್ನು ನೆನಪಿಸಿಕೊಳ್ಳುವಂಥವರಾಗಿದ್ದಾರೆ. ಈ ರೀತಿಯಾಗಿ ಈ ಲೋಕದಲ್ಲಿ ದೇವರೊಂದಿಗೆ ಅವರ ಜೊತೆ ಕೆಲಸಗಾರರಾಗಿರುವವರು ಪರಲೋಕದಲ್ಲಿ ತಮ್ಮ ಪ್ರತಿಫಲವನ್ನು ಹೊಂದುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನೀವು ಅನೇಕ ಸುವಾರ್ತೆಯನ್ನು ಸಾರುತ್ತಿರಬಹುದು, ಅನೇಕರಿಗೆ ಸಾಕ್ಷಿಯಾಗಿ ಜೀವಿಸುತ್ತಿರಬಹುದು, ಆದರೆ ನೀವು ಮರಣವನ್ನು ಹೊಂದಿ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಅಮರತ್ವವನ್ನು ಧರಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಪುನರುತ್ಥಾನಗೊಂಡಾಗ, ನೀವು ಪರಲೋಕಕ್ಕೆ ಹೋದಾಗ ನೀವು ಯಾರಿಗೆ ಸುವಾರ್ತೆ ಸಾರಿದ್ದೀರಿ ಎಂಬುದಾಗಿಯೂ, ಸುವಾರ್ತೆಯನ್ನು ಅಂಗೀಕರಿಸಿ ಪರಲೋಕ ರಾಜ್ಯಕ್ಕೆ ಬಂದಂತಹ ಜನಗಳು ನೆನಪು ಮಾಡಿಕೊಳ್ಳುವಂಥವರಾಗಿದ್ದಾರೆ. ಅವರೆಲ್ಲರೂ ಹೇಳುವಂತಹ ವಿಚಾರವೇನೆಂದರೆ, ನಾವು ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ದೇವರ ಜೊತೆಗಾರರಾಗಿ ಕೆಲಸವನ್ನು ಮಾಡಿದೆವು, ತಾಳ್ಮೆಯಿಂದ ಅನೇಕ ಕಷ್ಟಗಳನ್ನು, ಹಿಂಸೆಗಳನ್ನು, ನೋವುಗಳನ್ನು ನಾವು ಕ್ರಿಸ್ತನ ನಿಮಿತ್ತವಾಗಿ ಅನುಭವಿಸಿದೆವು. ಆದರೆ ಆ ನಿಮಿತ್ತವಾಗಿಯೇ ಈ ಜನಗಳು ಪರಲೋಕ ರಾಜ್ಯಕ್ಕೆ ಬಂದಿದ್ದಾರೆ ಎಂಬುದಾಗಿ ಅವರು ನೆನಪಿಸಿಕೊಳ್ಳುವಂತೆಯವರಾಗಿದ್ದಾರೆ. ಎಂತಹ ಒಂದು ಅದ್ಭುತವಾದ ಕ್ಷಣವನ್ನು ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ನೀತಿವಂತರು ನೆನಪಿಸಿಕೊಳ್ಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ದೇವರು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಸಹ ಕರೆದಿರತಕ್ಕಂಥ ಉದ್ದೇಶವೇನೆಂದರೆ ಆತನ ನಿತ್ಯ ಸುವಾರ್ತೆಯನ್ನು ಸಾರಬೇಕು, ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಬೇಕೆಂಬುದಾಗಿಯೂ ಅದನ್ನೇ ನಾವು ಮತ್ತಾಯನು ಬರೆದ ಸುವಾರ್ತೆ 24:14 ನಾವು ಓದುವುದಾದರೆ ಈ ರಾಜ್ಯದ ಸುವಾರ್ತೆ ಸಕಲ ಜನಗಳಿಗೂ ಸಾರಲ್ಪಡಬೇಕು, ನಂತರ ಅಂತ್ಯ ಬರುವುದು ಎಂಬುದಾಗಿ ತಿಳಿಸುವಂತೆಯಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಇದೇ ವಾಕ್ಯವನ್ನು ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 18:18-19 ನಾವು ನೋಡುವುದಾದರೆ ನೀವು ಹೊರಟು ಹೋಗಿ ನಾನು ನಿಮಗೆ ಕಲಿಸಿದ ಎಲ್ಲವನ್ನು ತಿಳಿಸಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿ ನನ್ನ ಶಿಷ್ಯರಾಗಿ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿ ನೀಡಿದಂತಹ ಅದೇ ವಾಗ್ದಾನದೊಂದಿಗೆ ಶಿಷ್ಯರು ಅಂದು ಆರಂಭಿಸಿದಂತಹ ಆ ಸುವಾರ್ತೆ ಇವತ್ತು ನಮ್ಮ ಕೈಗೂ ಬಂದಿದೆ. ನಾವು ಕ್ರಿಸ್ತನ ಶಿಷ್ಯರಾಗಿರುವಾಗ ನಾವು ಅನೇಕರಿಗೆ ಸುವಾರ್ತೆಯನ್ನು ಸಾರಬೇಕು. ಈ ಒಂದು ಕ್ರಿಸ್ತನ ಮರಣ, ಜನನ, ಪುನರುತ್ಥಾನ, ಆತನ ಮಧ್ಯಸ್ಥಿಕೆ, ಆತನ ಎರಡನೇ ಬರುಣದ ಈ ಒಂದು ಸುವಾರ್ತೆಯನ್ನು ನಾವು ಸಕಲರಿಗೂ ಸಾರಿ ಅವರನ್ನು ಕ್ರಿಸ್ತನ ಪಾದದ ಬಳಿಗೆ ಕರೆದುಕೊಂಡು ಬರಬೇಕು. ಅಷ್ಟು ಮಾತ್ರವಲ್ಲದೆ ಅವರನ್ನು ನಾವು ನಿತ್ಯ ಜೀವಕ್ಕೆ ನಡೆಸುವಂತಹ ವ್ಯಕ್ತಿಗಳಾಗಬೇಕು. ಹಾಗಿದ್ದಾಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಸುವಾರ್ತೆ ಸಾರಿ ವಿಮೋಚಿಸಲ್ಪಟ್ಟು ನಮ್ಮ ಸುವಾರ್ತೆಯನ್ನು ಕೇಳಿ ಮನ ತಿರುಗಿದಂತಹ ಆ ಜನಗಳು ಪರಲೋಕದಲ್ಲಿ ನಮ್ಮನ್ನು ನೆನಪಿಸಿಕೊಳ್ಳುವಂಥವರಾಗಿದ್ದಾರೆ, ನಾವು ಅವರನ್ನು ನೆನಪಿಸಿಕೊಳ್ಳುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಈ ಲೋಕದಲ್ಲಿ ಆಯ್ಕೆ ಮಾಡಿಕೊಂಡಿರತಕ್ಕಂಥ ಉದ್ದೇಶ, ನಮ್ಮನ್ನು ಸೃಷ್ಟಿಸಿರತಕ್ಕಂಥ ಉದ್ದೇಶ ಆತನ ಮಹಿಮೆಗೋಸ್ಕರ, ಆತನ ಸಾಕ್ಷಿಗಳಾಗಿ ಜೀವಿಸುವುದಕ್ಕೋಸ್ಕರ. ಅದಕ್ಕೋಸ್ಕರವೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದುವಂತಹ ವಿಚಾರವೆಂದರೆ ನೀವು ನನ್ನ ಸಾಕ್ಷಿಗಳು ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಅತ್ಯಂತ ಮನೋಹರವಾದ ಸೊಬಗಿನಿಂದ ಕೂಡಿದ ಹೊಸ ಯೆರೂಸಲೇಮ್ ಪಟ್ಟಣದ ಬಾಗಿಲುಗಳು ತೆರೆದಾಗ ಸತ್ಯವನ್ನು ದೃಢವಾಗಿ ಹಿಡಿದುಕೊಂಡಿರುವವರು ಅದರಲ್ಲಿ ಪ್ರವೇಶಿಸುವರು. ಅವರ ತಲೆಯ ಮೇಲೆ ಮಹಿಮೆಯ ಕಿರೀಟ ಹಾಕಲ್ಪಡುವುದು ಹಾಗೂ ಅವರು ತಮಗೆ ದೊರೆತ ಗೌರವ ಹಾಗೂ ವೈಭವಕ್ಕೆಲ್ಲ ದೇವರೇ ಕಾರಣನೆಂದು ಹೇಳಿಕೊಳ್ಳುವವರಾಗಿದ್ದಾರೆ. ಆ ಸಮಯದಲ್ಲಿ ಕೆಲವರು ತಮ್ಮ ಬಳಿಗೆ ಬಂದು ನಮ್ಮ ಕರುಣೆಯ ಮಾತುಗಳು ಹಾಗೂ ಪ್ರಾಮಾಣಿಕವಾದ ಕಣ್ಣೀರು ಸುರಿಸಿ ಮಾಡಿದ ಪ್ರಾರ್ಥನೆ ಮತ್ತು ಪ್ರಯತ್ನದ ಫಲವಾಗಿ ನಾನು 10,000 ಜನರಲ್ಲಿ ಧ್ವಜಪ್ರಧಾನನಾಗಿ ರಾಜನನ್ನು ನೋಡಲು ಸಾಧ್ಯವಾಯಿತು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಅವರು ಹೇಳುವಂತಹ ವಿಚಾರಣೆಯವೇನೆಂಬುದಾಗಿ ನಾವು ಗಮನಿಸುವುದಾದರೆ ನಿಮ್ಮ ಕರುಣೆಯ ಮಾತುಗಳು ಹಾಗೂ ಪ್ರಾಮಾಣಿಕವಾಗಿ ನಮಗೋಸ್ಕರ ಹಗಲಿರುಳು ನಮ್ಮ ರಕ್ಷಣೆಗೋಸ್ಕರ ಕಣ್ಣೀರು ಸುರಿಸಿ ನೀವು ಮಾಡಿದಂತಹ ಪ್ರಾರ್ಥನೆಯ ಪ್ರಯತ್ನದಿಂದ ಇವತ್ತು ನಾವು ಈ 10,000 ಜನರಲ್ಲಿ ಜಯವನ್ನು ಹೊಂದಿ ಧ್ವಜ ಪ್ರಯಾಣಾದ ರಾಜನನ್ನು, ಕ್ರಿಸ್ತನನ್ನು, ನಮ್ಮ ದೇವಾದಿ ದೇವನನ್ನು, ನಮ್ಮ ರಕ್ಷಕನನ್ನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿ ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತಹ ಈ ಕ್ರಿಸ್ತನನ್ನು ನೋಡಲು ಸಾಧ್ಯವಾಯಿತು ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ಎಂತಹ ಅದ್ಭುತವಾದಂತಹ ವಿಚಾರವನ್ನು ಪರಲೋಕದಲ್ಲಿ ನೀತಿವಂತರು ಯಾರೆಲ್ಲ ವಿಮೋಚಿಸಲ್ಪಟ್ಟಿದ್ದಾರೆ, ಯಾರೆಲ್ಲ ರಕ್ಷಣೆ ಹೊಂದುವಂಥವರಾಗಿದ್ದಾರೆ, ದೇವರ ಸಿಂಹಾಸನದ ಮುಂದೆ ನಿಂತು ಈ ಸಾಕ್ಷಿಯನ್ನು ಅವರು ಹೇಳುವಂಥವರಾಗಿದ್ದಾರೆ. ಇದು ನಮಗೆ ದೊರೆಯುವ ಅತ್ಯಂತ ಅಮೂಲ್ಯ ಪ್ರತಿಫಲವಾಗಿದೆ ಅಲ್ಲವೇ? ಈ ಲೋಕದಲ್ಲಿ ಮನುಷ್ಯರಿಂದ ಬರುವ ಹೊಗಳಿಕೆಯು ದೇವರಲ್ಲಿ ನಂಬಿಗಸ್ತರಾದವರಿಗೆ ಮುಂದೆ ದೊರೆಯುವ ಅಮರತ್ವದ ಜೀವನಕ್ಕೆ ಹೋಲಿಸಿದಾಗ ಎಷ್ಟೊಂದು ನಗಣ್ಯ ಅಥವಾ ಅಲ್ಪವಾಗಿದೆ ಅಲ್ಲವೇ ಎಂಬುದನ್ನು ನಾವು ನೆನೆಸಬೇಕು ಎಂಬುದಾಗಿ ಶ್ರೀಮತಿ ವೈಟಮ್ಮನವರು ತಿಳಿಸುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಯಾವ ಯಾವ ವಿಚಾರಗಳಿಗೆ ನಾನು ಎಲ್ಲರ ಬಾಯಿಂದ ಹೊಗಳಿಕೆಯನ್ನು ಪಡೆದುಕೊಳ್ಳಬೇಕು, ಎಲ್ಲರೂ ನನ್ನ ಸ್ತುತಿಸಬೇಕು, ಎಲ್ಲರೂ ನನ್ನ ಹೆಸರನ್ನು ಹೇಳಬೇಕು, ನಾನು ಮಹಿಮೆ ಹೊಂದಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಈ ಲೋಕದಲ್ಲಿ ಮಾಡುವಂಥವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ನಾವು ಈ ಲೋಕದ ಜನಗಳ ಬಾಯಿಯಿಂದಲ್ಲ, ಈ ಲೋಕದ ಜನಗಳ ಮುಖಾಂತರವಾಗಿ ಮಹಿಮೆ ಹೊಂದಬೇಕಾಗಿಲ್ಲ, ಹೊಗಳಿಕೆ ಹೊಂದಬೇಕಾಗಿಲ್ಲ. ಆದರೆ ಅದೆಲ್ಲದಕ್ಕಿಂತಲೂ ಅತ್ಯಂತ ಅಮೂಲ್ಯವಾದಂತಹ ಶ್ರೇಷ್ಠವಾದಂತಹ ಒಂದು ವಿಚಾರವೇನೆಂದರೆ, ನಾವು ಪರಲೋಕಕ್ಕೆ ಹೋದಾಗ ನಿಮ್ಮ ಕರುಣೆಯ ಮಾತುಗಳಿಂದ ಪ್ರಾಮಾಣಿಕವಾದಂತಹ ಕಣ್ಣೀರು ಸುರಿಸಿ ಅಗಲು ಹಿರುಳು ಪ್ರಾರ್ಥನೆ ಮಾಡಿ ನಮ್ಮನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸಿದಂತಹ ನಿಮಿತ್ತವಾಗಿಯೇ ನಾವು ಈ ಲೋಕದಲ್ಲಿ ಜಯವನ್ನು ಹೊಂದಿ ಪಾಪದಿಂದ ಪರಲೋಕಕ್ಕೆ ಹೊಂದಿದ್ದೇವೆ, ಪರಲೋಕ ರಾಜ್ಯದಲ್ಲಿ ನಾವು ಸೇರುವಂತಹ ಭಾಗ್ಯವನ್ನು ಹೊಂದಿದ್ದೇವೆ ಅಂತ ಹೇಳುವಂತಹ ಆ ಒಂದು ವಿಚಾರ ಇದೆಯಲ್ಲ, ಅದು ಅತ್ಯಮೂಲ್ಯವಾದಂತಹ ವಿಚಾರವಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹಾಗಾಗಿ ಈ ಲೋಕಕ್ಕಲ್ಲ, ಪರಲೋಕಕ್ಕೋಸ್ಕರ. ಅದಕ್ಕೋಸ್ಕರ ಯೌವನನು ಬರೆದ ಸುವಾರ್ತೆಯಲ್ಲಿ ನಾವು ಓದುವಂತಹ ವಿಚಾರವೇನೆಂದರೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಲ್ಲ ನಿತ್ಯ ಜೀವಕ್ಕಾಗಿ ದುಡಿಯಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವುದಕ್ಕೋಸ್ಕರ ದುಡಿಸ್ತಕ್ಕಂಥವರಾಗಿದ್ದೇವೆ? ನಾವು ಈ ಲೋಕದಲ್ಲಿ ಹಣ ಆಸ್ತಿ ಸಂಪತ್ತನ್ನು ಅಂತಸ್ತನ್ನು ಮಾಡಿಕೊಂಡು ಎಲ್ಲರೂ ನನ್ನ ಹೊಗಳಬೇಕು ಎನ್ನುವುದಕ್ಕೋಸ್ಕರ ನಾವು ದುಡಿಯುವಂಥವರಾಗಿದ್ದೇವಾ? ಅದು ಒಂದು ದಿನ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಆದರೆ ನಾವು ದುಡಿಯಬೇಕಾದಂಥ ವಿಚಾರವೇನೆಂದರೆ, ಅದು ಎಂದಿಗೂ ನಾಶವಾಗದಂತಹ ಸ್ಥಿರವಾಗಿ ಉಳಿದುಕೊಳ್ಳುವಂತಹ ಆ ನಿತ್ಯ ಜೀವಕ್ಕೋಸ್ಕರ ದುಡಿಯಬೇಕು. ಅದಕ್ಕೋಸ್ಕರವೇ ಕೆಟ್ಟು ಹೋಗುವಂತಹ ವಿಚಾರಕ್ಕಲ್ಲ, ನಾಶಿಸಿ ಹೋಗುವಂತಹ ವಿಚಾರಕ್ಕಲ್ಲ, ಪರಲೋಕದ ವಿಚಾರಕ್ಕೋಸ್ಕರ ನಾವು ದುಡಿಯಬೇಕು. ನಾನು ಆತ್ಮಗಳನ್ನು ಗೆದ್ದು ಪರಲೋಕಕ್ಕೆ ಕರೆದುಕೊಂಡು ಬರಬೇಕು. ಪರಲೋಕ, ಅಲ್ಲಿ ಸ್ವಾರ್ಥರಿಗೆ ಸ್ಥಳವಿಲ್ಲ. ನಾನು ನಿಸ್ವಾರ್ಥ ಸೇವೆಯನ್ನು ಮಾಡಿ ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕು, ಮತ್ತೊಬ್ಬರನ್ನು ಪರಲೋಕ ರಾಜ್ಯಕ್ಕೆ ನಾನು ಕರೆದುಕೊಂಡು ಹೋಗಬೇಕು ಅನ್ನುವ ರೀತಿಯಲ್ಲಿ ನಾವು ಪ್ರತಿ ನಿತ್ಯವೂ ಸಹ ಪರಲೋಕ ರಾಜ್ಯಕ್ಕಾಗಿ ದುಡಿಯಬೇಕು, ಆತ್ಮಗಳ ಆದಾಯಕ್ಕಾಗಿ ದುಡಿಯಬೇಕೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆ ರೀತಿಯಾಗಿ ದುಡಿಯುವಂತಹ ಮಕ್ಕಳಿಗೆ ಪರಲೋಕದಲ್ಲಿ ಒಂದು ಪ್ರತಿಫಲ ಇದೆ ಎಂಬುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ನೀವು ಪರಲೋಕದಲ್ಲಿ ದೇವರಿಗೆ ಪ್ರಿಯರಾದ ಸಂತರಾಗಬೇಕಂದಲ್ಲಿ ಮೊದಲು ಈ ಲೋಕದಲ್ಲಿ ಸಂತರಾಗಿರಬೇಕು. ಹೌದು ಪ್ರಿಯ ಕೇಳುಗರೆ, ಅನೇಕರು ನೆನೆಸುವಂತಹ ವಿಚಾರವೇನೆಂದರೆ, ಈ ಲೋಕದಲ್ಲಿ ನಾನೊಬ್ಬ ಸಂತನಾಗಬೇಕು ಎಂಬುದಾಗಿ. ಪರಲೋಕದಲ್ಲಿ ನಾವು ಸಂತರಾಗಬೇಕೆಂಬುದಾಗಿ ನಾವು ನೆನೆಸುವುದಾದರೆ, ಪರಲೋಕದಲ್ಲಿ ನಾವು ನೀತಿವಂತರಾಗಬೇಕು, ಪರಲೋಕದಲ್ಲಿ ನಾನು ದೇವರ ಮುಂದೆ ನಿಂತುಕೊಳ್ಳಬೇಕು ಎಂದರೆ, ಮೊದಲು ಈ ಲೋಕದಲ್ಲಿ ನಾವು ಪರಲೋಕವನ್ನು ಸೃಷ್ಟಿ ಮಾಡಿಕೊಳ್ಳಬೇಕು. ನಮ್ಮ ಆಲಯ ದೇವಾಲಯವಾಗಿದೆ. ಈ ಆಲಯದಲ್ಲಿ ಪರಲೋಕ ಬರಬೇಕು. ಆ ಪರಲೋಕದ ಅನುಭವ ನಮ್ಮಲ್ಲಾಗಬೇಕು, ನಮ್ಮ ಹೃದಯಗಳಲ್ಲಾಗಬೇಕು. ಆಗ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯ. ಆಗ ಮಾತ್ರ ನಾವು ಪರಲೋಕ ರಾಜ್ಯದಲ್ಲಿ ನಾವು ಆ ಕುಟುಂಬದಲ್ಲಿ ಒಬ್ಬರಾಗಿ ಜೀವಿಸಲು ಸಾಧ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತಕ್ಕಂಥದ್ದಾಗಿದೆ. ಈ ಜೀವನದಲ್ಲಿರುವ ನಿಮ್ಮ ಸ್ವಾಭಾವಿಕ ಪ್ರವೃತ್ತಿಗಳು ಮರಣದಿಂದಾಗಲಿ ಇಲ್ಲವೇ ಪುನರುತ್ಥಾನದಿಂದಾಗಲಿ ಬದಲಾಗುವುದಿಲ್ಲ. ನೀವು ಸಮಾಧಿಯಿಂದ ಎದ್ದು ಬಂದಾಗ ನಿಮ್ಮ ಕುಟುಂಬ ಮತ್ತು ಸಮಾಜದಲ್ಲಿ ಹೊಂದಿದ್ದ ಅದೇ ಸ್ವಾಭಾವಿಕ ಪ್ರವೃತ್ತಿಯನ್ನು ಹೊಂದಿರುವಿರಿ. ಕ್ರಿಸ್ತನು ಎರಡನೇ ಸಾರಿ ಬರುವಾಗ ತನ್ನ ಗುಣವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಪರಿವರ್ತನೆ ಕಾರ್ಯವು ಈಗಲೇ ನಡೆಯಬೇಕು. ಅನೇಕರು ಇವತ್ತು ಹೇಳುವಂತಹ ಒಂದು ವಿಚಾರವೇನೆಂದರೆ, ನನಗೆ ಕ್ರಿಸ್ತನು ಎರಡನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ನಾನು ಬದಲಾವಣೆ ಆಗ್ತಕ್ಕಂಥವನಾಗಿದ್ದೇನೆ, ಆತನು ನನ್ನನ್ನು ಬದಲಾಯಿಸ್ತಕ್ಕಂಥವನಾಗಿದ್ದಾನೆ, ಯಾಕೆಂದರೆ ನಾನು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದೇನೆ, ಹಾಗಾಗಿ ಆತನನ್ನು ಬದಲಾಯಿಸ್ತಕ್ಕಂಥವನಾಗಿದ್ದಾನೆ, ಆತನ ನನ್ನ ಗುಣಗಳನ್ನು ಬದಲಾಯಿಸಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಅನೇಕರು ಹೇಳುವಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ಕ್ರಿಸ್ತನು ಎರಡನೇ ಸಾರಿ ಬರುವಂಥ ಸಂದರ್ಭದಲ್ಲಿ ನಾವು ಮನಪರಿವರ್ತನೆಯನ್ನು ಹೊಂದಲು ಯಾವುದೇ ಸಮಯ ಇರುವುದಿಲ್ಲ. ಆ ರೀತಿಯಾಗಿ ಸಮಯ ಇದೆ. ನೀವು ಕ್ರಿಸ್ತನು ಎರಡನೇ ಸಾರಿ ಬಂದಾಗ ಆತ ನಿಮ್ಮನ್ನು ಬದಲಾಯಿಸ್ತಕ್ಕಂಥವನಾಗಿದ್ದಾನೆ, ನಿಮ್ಮ ಗುಣಗಳು ಬದಲಾವಣೆ ಹೊಂದತಕ್ಕಂಥದ್ದಾಗಿದೆ, ನೀವು ಮನ ತಿರುಗಬಹುದು ಎಂಬುದಾಗಿ ಹೇಳುವಂಥದ್ದು ಅದು ಸತ್ಯವೇದಕ್ಕೆ ವಿರುದ್ಧವಾದಂತಹ ಸುಳ್ಳು ಬೋಧನೆಯಾಗಿದೆ. ನಾವು ಬದಲಾವಣೆ ಹೊಂದಬೇಕಾಗಿರ್ತಕ್ಕಂಥದ್ದು ಇದೇ ಈ ಸಮಯದಲ್ಲಿ ಮಾತ್ರ. ಯಾಕೆಂದರೆ ಪೌಲನು ಹೇಳುವಂಥವನಾಗಿದ್ದಾನೆ, ಇದೇ ರಕ್ಷಣೆ ದಿನವು ಇದೀಗಲೇ ಹಿಂದೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಾಳೆ ಅಲ್ಲ ಪ್ರಿಯ ಕೇಳುಗರೆ, ಕ್ರಿಸ್ತನ ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಅಲ್ಲ, ಇವತ್ತೇ. ಯಾಕೆಂದರೆ ಎರಡು ವಿಚಾರ ನಮಗೆ ಗೊತ್ತಿಲ್ಲ. ಒಂದು, ನಮ್ಮ ಮರಣ ಯಾವಾಗ ಸಂಭವಿಸ್ತಕ್ಕಂಥದ್ದಾಗಿದೆ, ಯಾವ ಸಮಯದಲ್ಲಿ ಸಂಭವಿಸ್ತಕ್ಕಂಥದ್ದಾಗಿದೆ, ಯಾವ ಗಳಿಗೆಯಲ್ಲಿ ಸಂಭವಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಯಾರಿಗೂ ಸಹ ಗೊತ್ತಿಲ್ಲ. ಕ್ರಿಸ್ತನ ಎರಡನೇ ಬರವನೂ ಸಹ ನಮಗೆ ಗೊತ್ತಿಲ್ಲ. ಯಾವಾಗ ನಮಗೆ ಪರಲೋಕದಲ್ಲಿ ನಡೀತಕ್ಕಂತಹ ಆ ನ್ಯಾಯ ವಿಚಾರಣೆ, ಆ ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ ಎಂಬುದಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ನಾವು ಪ್ರತಿ ದಿನವೂ ಸಹ ಹೊಸದಾಗಿ ಹುಟ್ಟಿ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧ ಅನ್ನೋ ರೀತಿಯಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ಆ ಒಂದು ಬದಲಾವಣೆ ನಾವು ಈ ಲೋಕದಲ್ಲೇ ಇರಬೇಕಾದರೆ, ಈ ಸಮಯದಲ್ಲಿಯೇ, ಈ ಗಳಿಗೆಯಲ್ಲಿಯೇ, ಈ ದಿನವೇ ನಮ್ಮ ಬದಲಾವಣೆ ಮಾಡಿಕೊಳ್ಳಬೇಕು. ನಾನು ಪರಲೋಕದಲ್ಲಿ ಹೋಗಿ ಬದಲಾವಣೆ ಮಾಡಿಕೊಳ್ತಕ್ಕಂಥವನಾಗಿದ್ದೇನೆ, ಅಥವಾ ಕ್ರಿಸ್ತನು ಎರಡನೇ ಸಾರಿ ಬಂದಾಗ ನಾನು ಬದಲಾವಣೆ ಹೊಂದತಕ್ಕಂಥವನಾಗಿದ್ದಾನೆ. ಇನ್ನೂ ಅನೇಕರು ಹೇಳುವಂಥ ವಿಚಾರವೇನೆಂದರೆ, ನಾನು ಕ್ರಿಸ್ತನ ಧ್ವನಿಯನ್ನು ಕೇಳಿದಾಗ ಆತನನ್ನು ನಂಬಿದ ನಿಮಿತ್ತವಾಗಿ ಆತನ ನಮ್ಮನ್ನು ಎಬ್ಬಿಸಿ ನನ್ನ ಗುಣಗಳು ಬದಲಾವಣೆ ಹೊಂದತಕ್ಕಂಥದ್ದಾಗಿದೆ, ನಾನು ಪರಲೋಕಕ್ಕೆ ಹೋಗ್ತಕ್ಕಂಥವನಾಗಿದ್ದೇನೆ, ಹಾಗಾಗಿ ಈ ಲೋಕದಲ್ಲಿ ನಾನು ಹೇಗೆ ಬೇಕೋ ಹಾಗೆ ಜೀವಿಸಬಹುದು ಎಂಬುದಾಗಿ ಅನೇಕರು ನೆನೆಸುವಂಥವರಾಗಿದ್ದಾರೆ. ಅಲ್ಲ ಪ್ರಿಯ ಕೇಳುಗರೆ, ನಾವು ಮರಣ ಹೊಂದುವುದಕ್ಕಿಂತ ಮೊದಲು, ಕ್ರಿಸ್ತನ ಎರಡನೇ ಬರವಣಿಗೆಕ್ಕಿಂತ ಮೊದಲು, ನಮಗೆ ಕೃಪೆ ಕಾಲ ಮುಗಿಯುವುದಕ್ಕಿಂತ ಮೊದಲು ನಾವು ನಮ್ಮ ಗುಣಗಳಲ್ಲಿ ಬದಲಾವಣೆ ಬರಬೇಕು. ಇಂಗ್ಲೀಷಲ್ಲಿ ಟ್ರಾನ್ಸ್ಫಾರ್ಮೇಷನ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಒಂದು ಪರಿವರ್ತನೆ ನಮ್ಮಲ್ಲಿ ಉಂಟಾಗಬೇಕು. ಆ ಪರಿವರ್ತನೆ, ಆ ಗುಣಗಳ ಬದಲಾವಣೆ ಈ ಲೋಕದಲ್ಲಿ ಹೀಗಲೇ ನಡೆಯಬೇಕೇ ಹೊರತು ಕ್ರಿಸ್ತನ ಎರಡನೇ ಬರವಣದಲ್ಲಿ ಅಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಪ್ರತಿನಿತ್ಯವೂ ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೊಳೆಯಲ್ಪಟ್ಟು ನಾವು ನಮ್ಮ ಗುಣಗಳನ್ನು ಬದಲಾವಣೆ ಮಾಡಿಕೊಂಡು, ಈಗೋ ಆತನು ಎರಡನೇ ಸಾರಿ ಬರತಕ್ಕಂಥನಾಗಿದ್ದಾನೆ, ಆತನ ಜೊತೆಯಲ್ಲಿ ನಾನು ಪರಲೋಕ ರಾಜ್ಯಕ್ಕೆ ಹೋಗಲು ಸಿದ್ಧ ಅನ್ನೋ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಲು ನಮ್ಮ ಬದಲಾವಣೆ ಈಗಲೇ ನಡೆಯಬೇಕಾಗಿದೆ. ನಮ್ಮ ದಿನನಿತ್ಯದ ಜೀವನವು ನಮ್ಮ ಭವಿಷ್ಯವನ್ನು ನಿರ್ಧರಿಸುವಂತಿದಾಗಿದೆ. ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಈಗ ಜೀವಿಸತಕ್ಕಂಥವರಾಗಿದ್ದೇವೋ ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸತಕ್ಕಂಥದ್ದಾಗಿದೆ. ನಾವು ನೀತಿವಂತರಾಗಿ ಈಗ ಈ ಲೋಕದಲ್ಲಿ ಜೀವಿಸಿದಂಥ ಪಕ್ಷದಲ್ಲಿ ಕ್ರಿಸ್ತನು ಎರಡನೇ ಸಾರಿ ಬರುವಂಥ ಸಂದರ್ಭದಲ್ಲಿ ನಮ್ಮನ್ನು ಎಬ್ಬಿಸಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಮ್ಮ ಭವಿಷ್ಯವನ್ನು ಇವತ್ತು ನಿರ್ಧರಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ನಾಳಿನ ಬಗ್ಗೆ ಯೋಚಿಸದೆ ಇವತ್ತು ನಾನು ಹೇಗೆ ಜೀವಿಸತಕ್ಕಂಥವನಾಗಿದ್ದೇನೆ, ಪರಲೋಕ ರಾಜ್ಯಕ್ಕೆ ಸಿದ್ಧನಾಗುವ ರೀತಿಯಲ್ಲಿ ಜೀವಿಸತಕ್ಕಂಥವನಾಗಿದ್ದೇನಾ, ನಾನು ಮಾಡುವಂತಹ ಎಲ್ಲ ಕಾರ್ಯಗಳಿಂದ ನಾನು ಆತನನ್ನು ಮಹಿಮೆ ಪಡಿಸತಕ್ಕಂಥವನಾಗಿದ್ದೇನಾ, ನನ್ನ ನಡೆ ನುಡಿ ಉಡುಗೆ ತೊಡುಗೆ ನನ್ನ ಉಪಚಾರ ಇವುಗಳ ಎಲ್ಲದರಲ್ಲೂ ಸಹ ನಾನು ಆತನಿಗೆ ಮಹಿಮೆ ಆಗುವ ರೀತಿಯಲ್ಲಿ ಜೀವಿಸುವಂಥವನಾಗಿದ್ದೇನಾ ಅನ್ನುವಂತಹ ವಿಚಾರವನ್ನು ನಾವು ಯೋಚಿಸಿ ಮನ ತಿರುಗಬೇಕು ಪ್ರಿಯ ಕೇಳುಗರೆ. ಯಾಕೆಂದರೆ ರಕ್ಷಣೆಯ ದಿನವು ಹಿದೀಗಲೇ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಾವು ನಾಳೆಗೆ ಅದನ್ನು ಮುಂದೂಡದೆ ಇವತ್ತೇ ನನ್ನ ಮನ ಪರಿವರ್ತನೆ ಹೊಂದಿ ಮನ ತಿರುಗಿ ಕ್ರಿಸ್ತನ ಪಾದದ ಬಳಿಯಲ್ಲಿ ನಾವು ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ಆತನ ಎರಡನೇ ಬರೋಣಕ್ಕೆ ಸಿದ್ಧರಾಗಿ ಇದ್ದಂಥ ಪಕ್ಷದಲ್ಲಿ, ಆತನು ಎರಡನೇ ಸಾರಿ ಬರುವಂಥ ಸಂದರ್ಭದಲ್ಲಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಮ್ಮ ಭವಿಷ್ಯವನ್ನು ನಾವು ಇವತ್ತು ನಿರ್ಧರಿಸತಕ್ಕಂಥವರಾಗಿದ್ದೇವೆ. ನಮ್ಮ ಗುಣ ಸ್ವಭಾವದ ಎಲ್ಲ ಕುಂದು ಕೊರತೆಗಳಿಗೆ ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ಕೃಪೆಯಿಂದ ಹೋಗಲಾಡಿಸಿಕೊಳ್ಳಬೇಕು. ಈ ಲೋಕದಲ್ಲಿ ಯಾತ್ರಿಗಳಾಗಿರುವ ನಾವು ಪರಲೋಕಕ್ಕೆ ಅರ್ಹರಾಗುವಂತೆ ನಮ್ಮ ಗುಣ ಸ್ವಭಾವಗಳನ್ನು ಉತ್ತಮ ರೀತಿಯಲ್ಲಿ ಸಾಮರಸ್ಯ ಅಂದರೆ ಹೊಂದಿಸಿಕೊಳ್ಳಬೇಕು. ಹೌದು ಪ್ರಿಯ ಕೇಳುಗರೆ, ಯಾಕೆಂದರೆ ಕ್ರಿಸ್ತನ ಎರಡನೇ ಬರುಣ ಶೀಘ್ರವಾಗಿದೆ. ನಾವು ನಮ್ಮನ್ನು ನಾವು ಬದಲಾಯಿಸಿಕೊಂಡು ಜೀವಿಸುವಂಥವರಾಗಿರಬೇಕು. ಹಾಗಾಗಿ ಪರಲೋಕದ ಸಮಾಧಾನಕರ ಹಾಗೂ ಸ್ನೇಹಮಯ ವಾತಾವರಣವಾಗಿರುವುದರಿಂದ ಪರಲೋಕದಲ್ಲಿ ನಾವೆಲ್ಲರೂ ಅತ್ಯಂತ ಶ್ರೇಷ್ಠವು ಹಾಗೂ ಉನ್ನತವು ಆಗಿರ್ತಕ್ಕಂಥದ್ದಾಗಿದೆ. ಎಲ್ಲರೂ ಸಹ ಇತರರ ಸಂತೋಷ ಹಾಗೂ ಒಳ್ಳೆಯದನ್ನು ಬಯಸುವಂಥವರಾಗಿದ್ದಾರೆ. ಯಾರೂ ಸಹ ತಮ್ಮ ಸ್ವಾರ್ಥವನ್ನು ಅಲ್ಲಿ ಬಯಸುವುದಿಲ್ಲ. ನಮ್ಮ ಸುತ್ತಲಿರುವ ಸಮಾಧಾನಕರ ಸ್ನೇಹಮಯ ಹಾಗೂ ಸಂತೋಷದ ವಾತಾವರಣವನ್ನು ಪರಿಶುದ್ಧರೆಲ್ಲರೂ ಸಹ ಹರ್ಷದಿಂದ ನೋಡುವಂಥವರಾಗಿದ್ದಾರೆ. ನೀತಿ ಸಮಾಧಾನದ ರಾಜ್ಯವಾಗಿರುವ ಆ ಪರಲೋಕ ರಾಜ್ಯದಲ್ಲಿ ಎಲ್ಲರೂ ಪರಿಶುದ್ಧರು ನಿರ್ಮಲರು ಆಶೀರ್ವಾದದಾಯಕವೂ ಆಗಿರುವಂಥದ್ದಾಗಿದೆ. ಅಲ್ಲಿ ಯಾರಿಂದಲೂ ಎನಿಸಲಾಗದಂತಹ ಅಸಂಖ್ಯಾತ ನೀತಿವಂತರು ಸಿಂಹಾಸನದಲ್ಲಿ ಆಸೀನರಾಗಿರುವ ದೇವರು ಹಾಗೂ ಯಜ್ಞದ ಕುರಿಯಾದಾತನ ಕ್ರಿಸ್ತನು ಯುಗ ಯುಗಾಂತರವರೆಗೂ ಸ್ತುತಿಸುತ್ತಾ ಹರ್ಷದಿಂದ ವಾಸಿಸುವಂಥವರಾಗಿದ್ದಾರೆ. ಇದು ಪರಲೋಕ ರಾಜ್ಯ. ಪ್ರಿಯ ಕೇಳುಗರೆ, ನಾವು ಪರಲೋಕಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಯಾರನ್ನು ಪರಲೋಕ ರಾಜ್ಯಕ್ಕೆ ನಡೆಸಿದ್ದೇವೆ ಅವರನ್ನು ನೋಡುವಂಥವರಾಗಿದ್ದಾರೆ, ಅವರು ನಮ್ಮನ್ನು ನೋಡುವಂಥವರಾಗಿದ್ದಾರೆ. ಆ ದಿನದಲ್ಲಿ ನೀವು ನನಗೆ ಸತ್ಯವನ್ನು ಹೇಳಿದ ನಿಮಿತ್ತವಾಗಿಯೇ ನಾನು ಮನ ತಿರುಗಿ ಇಂದು ಪರಲೋಕ ರಾಜ್ಯಕ್ಕೆ ಬಂದಿದ್ದೇನೆ ಎಂಬುದಾಗಿ ಅವರು ಆನಂದದಿಂದ ಉಲ್ಲಾಸದಿಂದ ಕೊಂಡಾಡುವಂಥವರಾಗಿದ್ದಾರೆ. ಅವರ ಕಣ್ಣುಗಳಲ್ಲಿ ಸಂತೋಷ, ಅವರ ಮುಖದಲ್ಲಿ ಮಂದಹಾಸ ಮೂಡ್ತಕ್ಕಂಥದ್ದಾಗಿದೆ. ಅಂದು ನನಗೋಸ್ಕರ ನೀವು ಪ್ರಾರ್ಥಿಸಿದಿರಿ, ಅಂದು ನನಗೋಸ್ಕರ ನೀವು ಅನೇಕ ಪ್ರಯಾಸವನ್ನು ಪಟ್ಟ್ರಿ. ಆ ನಿಮಿತ್ತವಾಗಿ ನಾನು ಇಂದು ವಿಮೋಚಿಸಲ್ಪಟ್ಟು ಪರಲೋಕದಲ್ಲಿ ಎಲ್ಲರೊಂದಿಗೆ ಸಂತೋಷದಿಂದ ಜೀವಿಸುವವನಾಗಿದ್ದೇನೆ ಎಂಬುದಾಗಿ ಆ ದಿನದಲ್ಲಿ ಹೇಳುವಂಥವರಾಗಿದ್ದಾರೆ. ಅಂತಹ ಆಶೀರ್ವಾದವನ್ನು ಹೊಂದಬೇಕಾದರೆ ಪ್ರಿಯ ಕೇಳುಗರೆ, ಇವತ್ತು ನಮ್ಮ ಬದಲಾವಣೆ ಅವಶ್ಯಕತೆ. ಹಾಗಾಗಿ ಹಿಂದೆ ನಾವು ಬದಲಾವಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗೋಣ. ಆತನ ಬರೋಣ ಶೀಘ್ರವಾಗಿದೆ. ಹಾಗಾಗಿ ನಾವು ಮುಂದೆ ತಳ್ಳಿ ಯಾವುದನ್ನು ಮುಂದುವರೆದು ಹೋಗದಂತೆ ಇವತ್ತೇ ನನ್ನ ರಕ್ಷಣೆ ದಿನ ಎಂಬುದಾಗಿ ಬದಲಾವಣೆ ಒಂದನ್ನು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ಪರಲೋಕ ಯಾವ ರೀತಿಯಾದಂತಹ ಸ್ನೇಹಮದವಾದಂತಹ ಒಂದು ಸಮಾಧಾನಕರವಾದಂತಹ ಜಾಗವಾಗಿದೆ, ಸ್ಥಳವಾಗಿದೆ ಎಂಬುದನ್ನು ನಾವು ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು. ಹೌದು ದೇವ, ಆ ಪರಲೋಕ ರಾಜ್ಯವನ್ನು ನೀನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀಯಾ. ಈ ಸಂದೇಶದ ಮೂಲಕವಾಗಿ ಹೌದು ನನಗೆ ಅನೇಕರು ಸುವಾರ್ತೆಯನ್ನು ಸಾರಿದ್ದಾರೆ. ನಾನು ಇವತ್ತೇ ಮನ ತಿರುಗಬೇಕು, ಪರಲೋಕ ರಾಜ್ಯಕ್ಕೆ ನಾನು ಸಿದ್ಧರಾಗಬೇಕೆಂಬುದಾಗಿ ಯೋಚಿಸುವಂಥ ಎಲ್ಲ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಸಂದೇಶವನ್ನು ಕೇಳುವುದರ ಮೂಲಕವಾಗಿ ಹೌದು ನಾನು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕೆಂಬುದಾಗಿ ಆ ಮಕ್ಕಳು ತಿಳಿದುಕೊಂಡು ನೀನು ಪರಲೋಕ ರಾಜ್ಯಕ್ಕೆ ಆ ಮಕ್ಕಳು ಬರುವಂಥ ಸಂದರ್ಭದಲ್ಲಿ ಸುವಾರ್ತೆಯನ್ನು ಸಾರಿ ವಿಮೋಚಿಸಲ್ಪಟ್ಟಂಥ ಮಕ್ಕಳು ಅವರನ್ನು ನೋಡಿ ಇವರ ನಿಮಿತ್ತವಾಗಿ ಇಂದು ನಾನು ಪರಲೋಕ ರಾಜ್ಯದಲ್ಲಿದ್ದೇನೆ ಎಂಬುದಾಗಿ ಹೇಳುವಾಗೆಯೋ ಅದನ್ನು ನೋಡಿದಂತಹ ಅನೇಕ ಸೇವಕರು ಹೌದು ಇವರಿಗೆ ನಾನು ಸುವಾರ್ತೆಯನ್ನು ಸಾರಿದೆ, ಆ ನಿಮಿತ್ತವಾಗಿ ಇವರು ಇಂದು ಪರಲೋಕ ರಾಜ್ಯದಲ್ಲಿದ್ದಾರೆ ಎಂಬುದಾಗಿ ಒಬ್ಬರಿಗೊಬ್ಬರು ಸಂತೋಷದಿಂದ ಉಲ್ಲಾಸದಿಂದ ಆ ಒಂದು ಸ್ನೇಹಮಯವಾದಂತಹ ಸಮಾಧಾನಕರವಾದಂತಹ ಪರಲೋಕದಲ್ಲಿ ಸದಾಕಾಲ ಜೀವಿಸಿ ಕ್ರಿಸ್ತನನ್ನು ಯುಗ ಯುಗಾಂತರಗೂ ಸ್ತುತಿಸುವಾಗೆ ನೀನು ಸಹಾಯ ಮಾಡು ಸ್ವಾಮಿ. ಕೇಳುಗರಿಗೆ ವಿಶೇಷವಾಗಿ ಪರಲೋಕದ ನಿರೀಕ್ಷೆಯನ್ನು ಕೊಡು. ಈ ಸಂದೇಶ ಆಶೀರ್ವಾದದಾಯಕವಾಗಿರುವಾಗ ನೀನೇ ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231ಗೆ ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಶ್ರೇಷ್ಠವೇ ಶ್ರೇಷ್ಠವು ಆತನ ತ್ಯಾಗ ಶ್ರೇಷ್ಠ. ಹಲ್ಲೆಲೂಯಾ ಹಲ್ಲೆಲೂಯಾ.